ಸೇವಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕೃಷ್ಣ. ಇಲ್ಲಿ ಪಂಚಮಹಾಯಜ್ಞ ಸಂಧಿಯಲ್ಲಿ ನೋಡ್ತಾ ಬಂದು ಹೇಗೆ ಒಂದೊಂದು ಚತುರ್ವಿಂಶತಿ ಮೂರ್ತಿಗಳು ನಾವು ದಿನಾಗ್ಲೂ ಜಪ ಮಾಡುವಾಗ್ಲ ಆಚಮನೆ ಮಾಡುವಾಗ ಹಾಡುಗಳು ಹೇಳುವಾಗ ಚತುರ್ವಿಂಶತಿ ಮೂರ್ತಿಗಳು ಕೇಶವಾದಿ ರೂಪಗಳು ಬರುತ್ತೆ, ಅದು ಹೇಗೆ ಚಿಂತನೆ ಮಾಡಬೇಕು ಎಂಬುದನ್ನ ಹೇಳ್ತಾ ಬಂದ್ರು. ಇವಾಗ ಅದನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಜಸ್ಟ್ ನಮ್ಮ ದೇಹದಲ್ಲಿ ಇಷ್ಟು ತನಕ ಏನ್ ನೋಡಿದ್ದೀವಿ, ಯಾವುದೇ ಒಂದು ಉಪಾಸನೆ ಅಂತ ತಕೊಂಡ್ರು ಅವತ್ತು ನೋಡಿದ್ದೀವಿ ಏನು ಉಪಾಸನೆ. ಅದು ಕಂಪ್ಲೀಟ್ ಆಗಬೇಕಂದ್ರೆ ನಾವು ಬರೀ ಅಲ್ಲಿ ಇದ್ದಾನೆ, ಈ ತತ್ವದಲ್ಲಿ ಇದ್ದಾನೆ ಇಷ್ಟು ಮಾತ್ರ ತಿಳ್ಕೊಂಡ್ರೆ ಆ ತತ್ವ ಪುಣ್ಯ ಸಿಕ್ಕತ್ತೆ. ಈ ತತ್ವದಲ್ಲಿ ಹೀಗಿದ್ದಾನೆ, ಈ ಹೆಸರು, ಈ ಅರ್ಥ ಏನೋ ತಿಳ್ಕೊಂಡ್ರೆ ಪುಣ್ಯ ಬರುತ್ತೆ. ಇದನ್ನು ಅದು ಹೇಗಾಗತ್ತಂದ್ರೆ ಅದು ಒಂದು 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 ಸ್ಟೂಲ್ಗೆ ಒಂದು ಒಂದು ಪೀಠ ತಗೊಂಡ್ರೆ ಪೀಠಕ್ಕೆ ಒಂದೇ ಕಾಲಿದ್ರೆ ಹೇಗಿರುತ್ತೆ, ಇಟ್ ಬಿಕಮ್ಸ್ ಅನ್ಸ್ಟೇಬಲ್, ಇನ್ಕಂಪ್ಲೀಟ್ ಆಗುತ್ತೆ. ಒಂದು ಪಾದ ಆಗುತ್ತೆ, ನಾಲ್ಕು ಪಾದಗಳು ಬೇಕು. ನಾಲ್ಕು ಪಾದಗಳು ಹೇಗೆ ಅಂದ್ರೆ ನೋಡಿದ್ವಿ, ಆಯತನ, ಪ್ರತಿಷ್ಠ, ರಹಸ್ಯನಾಮ ಮತ್ತು ಪ್ರವೃತ್ತಿ. ಪ್ರವೃತ್ತಿ ಅಂದ್ರೆ ಹೌ ಯು ಥಿಂಕ್ ಅಬೌಟ್, ಅನುಸಂಧಾನ ಅಂತ ತಗೊಳ್ಳೋಣ. ಪ್ರವೃತ್ತಿ ಅಂದ್ರೆ ಪ್ರವೃತ್ತಿ ಮಾಡೋದು ಅಂದ್ರೆ ಏನು ಮಾಡ್ತಾನ ಅಂತ ಚಿಂತನೆ. ಇದು ಒಂದು ಜಾಜಿ ನೇಮ್ ತರ ಇರುತ್ತೆ, ಏನೇನೋ ವಿಚಿತ್ರವಾಗಿ ಆಯತನ ಪ್ರತಿಷ್ಠ. ಬಟ್ ಆಕ್ಚುಲಿ ನೋಡಕ್ ಹೋದ್ರೆ ನಾವು ಏನು ಮಾಡ್ತೀವೋ ಅದಕ್ಕೆ ಒಂದು ಟರ್ಮಿನಾಲಜಿ ಕೊಟ್ಟಿದ್ದಾರೆ, ಅರ್ಥವತ್ತ ಇರುವಂತ ಒಂದು ಟರ್ಮಿನಾಲಜಿ ಕೊಟ್ಟಿದ್ದಾರೆ ಅಂತ ನೋಡಿದೀವಿ. ಆಯತನ ಅಂತ ನೋಡುವಾಗ ಈ ತತ್ವಗಳು ಅಲ್ಲಿ ಇದ ಇಲ್ಲಿ ಇದ ದೇವರು ತತ್ವದಲ್ಲಿ ಎಲ್ಲೋ ಇದಾನ ಆ ಚಿಂತನೆ ಇಲ್ಲ. ಆ ತತ್ವ ಈ ದೇಹದಲ್ಲಿ ಇಟ್ಟಿದ್ದಾನೆ ನಮ್ಗೆ ಪ್ರಾಕ್ಟಿಕಲ್ ಆಗಿ ಸಾಧನೆ ಮಾಡ್ಲಿಕ್ಕೆ. ಯಾವತ್ತು ನಾವು ಎಷ್ಟು ದಿವಸ ಈ ದೇಹದಲ್ಲಿ ಇರ್ತೀವೋ ಅಷ್ಟು ದಿವಸ ಈ ತತ್ವಗಳು, ತತ್ವದಿಂದ ಸಹಿತವಾದ ಈ ದೇಹ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಇಟ್ ಈಸ್ ದೇರ್ ಆಲ್ ದ ಟೈಮ್, 24/7 ಇರುತ್ತೆ ನಮ್ಗೆ. ಸೊ ಇಲ್ಲೇ ಚಿಂತನೆ ಮಾಡಬೇಕು. ಸೊ ಈ ದೇಹ ಇರೋ ತನಕ ಆ ಒಂದೊಂದು ತತ್ವದ ಒಂದು ತುಣುಕು ಇಲ್ಲಿ ಇಟ್ಟಿದ್ದಾನೆ, ಅದು ಇದೆ ಅಂತ ಚಿಂತನೆ. ಅದಕ್ಕೆ ಆಯತನ ಅಂತ, ಆಯತನ ಅಂದ್ರೆ ಅಬೋಡ್, ಅಬೋಡ್ ಅಂತ ತಗೋಬಹುದು. ಬಟ್ ಈ ಅಬೋಡ್ ಹೇಗಿರುತ್ತೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ ಕೂತ್ಕೊಂಡಿದ್ದೀವಿ, ಎಲ್ಲಿ ಕೂತ್ಕೊಂಡಿದ್ದೀವಿ, ಒಂದು ಚೇರ್ಲಿ ಕೂತ್ಕೊಂಡಿದ್ದೀನಿ ನಾನು. ಸೊ ಈ ಚೇರ್ ಬಂದು ಆಯತನ ಅಂತ ಹೇಳೋದು, ಎಲ್ಲಿ ಕೂತಿದ್ದೀನಿ, ಚೇರ್ಲಿ ಕೂತಿದ್ದೀನಿ. ಎಲ್ಲಿ ಇದ್ದೀವಿ, ಈ ದೇಹದಲ್ಲಿ ಇದ್ದೀವಿ. ಯಾವಾಗ ಮಾತಾಡ್ತೀನಿ, ಬಾಯಿಯಿಂದ ಮಾತಾಡ್ತೀನಿ. ಬಟ್ ಇದನ್ನ ಆಯತನ ಅಂತ ಹೇಳುವಾಗ ದಿಸ್ ಇಸ್ ನಾಟ್ ಪರ್ಮನೆಂಟ್ ಆರ್ ಎವರ್ ಲಾಸ್ಟಿಂಗ್. ಎಷ್ಟು ದಿವಸ ಈ ಚೇರ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ, ಆಮೇಲೆ ಎದ್ದು ಇನ್ನೊಂದು ಕಡೆ ಹೋಗ್ಬಿಡ್ತೀನಿ. ಸೊ ದಿಸ್ ಇಸ್ ಎ ಟೆಂಪರರಿ ಸೀಟಿಂಗ್ ಪ್ಲೇಸ್. ಹಾಗೇನೆ ಈ ದೇಹದಲ್ಲಿ ಒಂದು ಟೆಂಪರ್, ಈ ದೇಹ ಎಷ್ಟು ದಿವಸ ಇರುತ್ತೋ ಅಷ್ಟೇ ಇರೋದು. ಮೀನ್ಸ್ ಅದಕ್ಕೆ ಒಂದು ಬಿಗಿನಿಂಗ್ ಉಂಟು, ಎಂಡ್ ಉಂಟು, ನಿತ್ಯ ಅಲ್ಲ ಅದು. ಸೊ ಅದಕ್ಕೆ ಆಯತ. ಬಟ್ ಸ್ಟಿಲ್ ಅಸ್ ಲಾಂಗ್ ಅಸ್ ದ ದೇಹ ಇಸ್ ದೇರ್ ಇಟ್ ಈಸ್ ಅಬೌಟ್, ಏನು ಕೊಟ್ಟಿದ್ದಾನೋ ಅಲ್ಲಿ ಚಿಂತನೆ ಆಯತನ ಆಗತ್ತೆ. ಬಟ್ ನಮಗೆ ಈ ದೇಹ ಬಿಟ್ಟ ಮೇಲೇನು ನಮಗೆ ಫಲ ಬೇಕು, ನೆಲೆ ಬೇಕು, ಆ ದೇವರ ನೆಲೆ ಬೇಕು. ಸೊ ಅದಕ್ಕೆ ಪ್ರತಿಷ್ಠ ಅಂತ ನೆಕ್ಸ್ಟ್ ಹೇಳೋದು. ಪ್ರತಿಷ್ಠ ಅಂದ್ರೆ ಯಾವತ್ತೂ ಇರುವಂತದ್ದು. ಪ್ರತಿಷ್ಠ ಅಂತ ಹೇಳ್ತಾರ, ಪ್ರತಿಷ್ಠ ಅಥವಾ ಪ್ರತಿಮೆ ಅಂತಾರ. ಏನರ್ಥ ಇದಕ್ಕೆ ಪ್ರತಿಷ್ಠ ಪ್ರತಿಮೆ ಅಂದ್ರೆ ಯಾವತ್ತೂ ಇರುವಂತ ಒಂದು ಪ್ರತಿಮಾಸ್ಥಾನಿ. ಆಯತನ ಅಂಬೋದು ಒಂದು ಪ್ರತಿಮಾಸ್ಥಾನಿನೇ ಆಗತ್ತೆ. ಇದ್ರನ್ನು ಅದಕ್ಕೆ ಪ್ರತಿಮಾ ಅಂತ ಕರೆಯಲ್ಲ, ಬಿಕಾಸ್ ದಿಸ್ ಇಸ್ ಟೆಂಪ್ರರಿ. ಅಲ್ಲಿ ಪ್ರತಿಮಾ ಅಂತ ಕರೀತಾರೆ, ಪ್ರತಿಷ್ಠ ಪ್ರತಿಮಾ. ಪ್ರತಿಮಾ ಅಂದ್ರೆ ಏನು, ನಾವು ಏನೋ ಒಂದು ಒಂದು ಪ್ರತಿಮಾ ಅಂದ್ರೆ ದೇವ್ರ ಗುಡಿಗೆ ಹೋಗ್ತೀವಿ, ಅಲ್ಲಿ ಒಂದು ವಿಗ್ರಹ ನೋಡಿದ್ರೆ ಆ ದೇವರ ಒಳಗೆ ಇದ್ದಾನೆ, ಅದಕ್ಕೆ ಇದು ಪ್ರತಿಮಾ ಸ್ಥಾನೀಯ ಅಂತ ತಿಳ್ಕೊಳ್ತೀವಿ. ಅಷ್ಟು ಮಾತ್ರ ಅರ್ಥ ಅಲ್ಲ. ಪ್ರತಿಮಾ ಅಂತ ಹೇಳೋದು ದಟ್ ಪ್ರತಿಮಾ ಅಂಬೋದಕ್ಕೆ ನಿಜವಾದ ಅರ್ಥ ಭಕ್ತ ಅಂತ ಹೆಸರು. ಭಕ್ತ ಅಂದ್ರೆ ಯಾರು ಭಕ್ತನೋ ಅವನಲ್ಲಿ ದೇವರು ನೆಲೆಸಿದ. ಬರೀ ಕಲ್ಲಲ್ಲಿ ಭಗವಂತ ಇರಲ್ಲ, ಇದ್ದಾನೆ ಕಲ್ಲಲ್ಲಿ, ಕಲ್ಲು ಅಂತ ಇಲ್ಲ ಅವನು. ಅಲ್ಲಿ ದೇವತಾ ಮೂಲ ಪ್ರಕೃತಿ ಲಕ್ಷ್ಮಿ ಇರ್ತಾಳೆ, ಲಕ್ಷ್ಮಿಯಲ್ಲಿ ಅವನು ಇರ್ತಾನೆ. ಈ ಲಕ್ಷ್ಮಿ ಎಂಬೋಳು ಈ ಕಲ್ಲೆಲ್ಲ ಪ್ರಳಯ ಕಾಲದಲ್ಲಿ ಹೋದ ಮೇಲೇನು ಲಕ್ಷ್ಮಿ ಯಾವತ್ತೂ ಇರ್ತಾಳೆ ಅವನ ಜೊತೆಯಲ್ಲಿ ಯಾವತ್ತು. ದೀರ್ಘಕಾಲ ನೋ ವಿಯೋಗ ಅಂಬೋದೇ ಇಲ್ಲ. ಸೊ ಪ್ರತಿಮಾ ಅಂಬೋದು ನಾವು ಜನರಲ್ ಆಗ ವಾಯು ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಹೇಳ್ತೀವಿ. ಇದ್ರನು ಮುಖ್ಯ ಪ್ರಾಣ ಅಂತರ್ಗತ ಹೇಳಿದ ಮೇಲೆ, ಮುಖ್ಯ ಪ್ರಾಣ ಅಂತರ್ಗತ ಹೇಳುವಾಗ ನಮ್ಮ ಸಾಧನೆ ಈ ಒಂದು ಕಲ್ಪದಲ್ಲಿ ಆಗತ್ತೆ. ತಿರ್ಗಾ ನಾವು ಮೋಕ್ಷ ಹೋದಾಗ ತಿರ್ಗಾನು ವಾಯುದೇವ್ರಂದ್ರೆ ಏನು
ಬ್ರಹ್ಮದೇವರು ಬರ್ತಾರೆ. ಸೊ ನಮ್ಗೆ ಕಂಟಿನ್ಯೂಸ್ ಆಗಿ ಇರುತ್ತೆ ನಮ್ಮ ವಿಷಯದಲ್ಲಿ. ಸೊ ನಾವು ಮುಖ್ಯ ಪ್ರಾಣರು ಅಂತ ಹೇಳ್ತೀವಿ, ಬಟ್ ಎಲ್ಲಾ ಕಾಲಕ್ಕೆ ಎಲ್ಲಾ ದೇಶಕ್ಕೆ ಎಲ್ಲಾ ಜೀವರಿಗೆ ಬರುವಾಗ ದಟ್ ಚೇಂಜಸ್, ಅದು ಲಕ್ಷ್ಮಿ ಆಗ್ತಾರೆ. ಸೊ ಓವರ್ ಆಲ್ ತಕೊಳ್ಳುವಾಗ ವಾಯು ಅಂತರ್ಗತ ಹೇಳಿದ್ದನ್ನು ಲಕ್ಷ್ಮಿಯನ್ನ ತಕೊಳ್ಳೇಬೇಕು. ಆ ಲಕ್ಷ್ಮಿ ಎಂಬ ರೂಪ ಅದು ಪ್ರತಿಮಾ ಸ್ಥಾನ ಆಗ್ಬಿಡುತ್ತೆ. ಆಮೇಲೆ ಲಕ್ಷ್ಮಿ ಆಯತನ ಎಂಬುದು ನಮ್ಮ ದೇಹದಲ್ಲಿ ಇರುವಂತ ಆಯಾ ಅವಯವಗಳು, ತತ್ವಗಳು. ಒಂದೊಂದು ತತ್ವ ನಾವು ಇಟ್ಕೊಳ್ತೀವಿ, ತತ್ವನ್ಯಾಸ ಮಾಡುವಾಗ ಇಟ್ಕೊಳ್ತೀವಿ ನಾವು, ಅದು ಟೆಂಪರರಿಯ ಬೋರ್ಡ್ ತರ. ಅಲ್ಲಿನೂ ಅಲ್ಲಿ ಇರಬೇಕು, ಅಲ್ಲಿ ಚಿಂತನೆ ಮಾಡುವಾಗ ಅಲ್ಲಿ ಪ್ರತಿಷ್ಠಾ. ಪ್ರತಿಷ್ಠಾ ಅಂದ್ರೆ ವಾಯು ಅಂತರ್ಗತ ಲಕ್ಷ್ಮಿ ಒಂದೊಂದು ರೂಪಕ್ಕೆ. ಅದಕ್ಕೆ ನೋಡ್ತಾ ಈ ಚಾರ್ಟ್ ನೀವು ಸ್ವಲ್ಪ ಅದು ನೋಡಿ, ಕಂಪ್ಲೀಟ್ ಚಾರ್ಟ್ ಇದೆ ಅದು. ಅಲ್ಲಿ ನೋಡಿದ್ರೆ ಲಕ್ಷ್ಮಿ ರೂಪ ಕೊಟ್ಟಿದ್ದೀವಿ. ಸೊ ಲಕ್ಷ್ಮಿ ಸಹಿತ ಅದಕ್ಕೆ ವಿಶೇಷವಾಗಿ ಅಲ್ಲಿ ಹೆಸರುಗಳು. ಬರೀ ಲಕ್ಷ್ಮಿ ಅಂತ ಹೇಳಂಗೆ ಶ್ರೀ ಕೇಶವ ಅಂತ, ಶ್ರೀ ರೂಪ ಸಹಿತನಾದ ಕೇಶವ ಅಂತ. ಶ್ರೀ ಎಂಬುದು ಆ ಒಂದು ವಿಶೇಷ, ಆ ಒಂದು ಇದು ತತ್ವಕ್ಕೆ ಆ ಒಂದು ವಿಶೇಷವಾದ ಪ್ರತಿಮಾ ಸ್ಥಾನಿ. ಪ್ರತಿಮಾ ಅಂದ್ರೆ ಭಕ್ತಳು, ಭಗವಂತನನ್ನು ಹೇಳೋವಾಗ ಆ ಭಕ್ತಳು ಅವಳು ಜೊತೆಯಲ್ಲಿ ಹೇಳಿದ್ರೆ ಅವನಿಗೆ ತೃಪ್ತಿ ಆಗತ್ತೆ ಅಂತ. ಇವಳು ಭಕ್ತ ಅಂತ ನಾವು ತಿಳ್ಕೊಂಡಿದ್ದೀವಿ ಎಂಬುದಕ್ಕೆ ಅವನಿಗೆ ಸಂತೋಷ, ಪ್ರೀತಿ ಆಗುತ್ತೆ. ದಟ್ಸ್ ವಾಟ್ ಹಿ ಲೈಕ್ಸ್. ಸೊ ಅದನ್ನೇ ಹೇಳ್ತೀವಿ ಪ್ರತಿಮಾ ಆಯ್ತು. ಆಮೇಲೆ ಹೆಸರು, ಆಮೇಲೆ ರಹಸ್ಯನಾಮ ಅಂತ ಹೇಳ್ತಾರೆ. ರಹಸ್ಯನಾಮ ಉಪನಿಷತ್ತಲ್ಲಿ ಸಾಕಷ್ಟು ಒಂದೊಂದು ಕ್ವಾಲಿಟಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಇಟ್ಕೊಳ್ಳೋದು ಕೇಶವ ಎಂಬುದನ್ನೇ ಇಟ್ಕೊಳ್ತೀವಿ. ಫಸ್ಟ್ ಚತುರ್ವಿಂಶತಿ ಮೂರ್ತಿ ತಕೊಂಡ್ರೆ ಕೇಶವ ಅಂತ ಇಟ್ಕೊಳ್ತೀವಿ. ಅದು ರಹಸ್ಯನಾಮ ಅಂತ ಅಷ್ಟು ಹೇಳಲ್ಲ, ಬಟ್ ಈ ವಿಷಯದಲ್ಲಿ ರಹಸ್ಯನಾಮ ತಕೊಳ್ಳೋದು ನಾವು ಮಾಡೋವಾಗ ಕೇಶವ ಅಂತ ತಕೊಳ್ತೀವಿ. ಅದು ತಕೊಂಡ ಮೇಲೆ ಅದು ರಹಸ್ಯನಾಮ ಆಗತ್ತೆ. ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಮಾತ್ರ ಪ್ರಯೋಗ ಕೇಶವ. ಆಮೇಲೆ ಪ್ರವೃತ್ತಿ ಅಂತೀವಿ. ಪ್ರವೃತ್ತಿ ನಿಮಿತ್ತ ಅಂದ್ರೆ ಬೇರೆ ಒಂದು ಇಲ್ಲ. ಈ ಕೇಶವ ಸುಮ್ಮನೆ ಕೇಶವ ಕೇಶವ ಅಂತ ಹೇಳೋದಿಲ್ಲ, ಇವನನ್ನ ಹೇಗೆ ಚಿಂತನೆ ಮಾಡ್ತೀವಿ. ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಜಪ ಮಾಡಬೇಕು ಕೇಶವ ಅಂತೀವಿ. ಕೇಶವ ಅಂತ ಸುಮ್ಮನೆ ಬಾಯಿಂದ ಹೇಳೋದಿಲ್ಲ. ಆ ಕೇಶವ ಅಂತ ನಾವು ಹೇಳೋವಾಗ ಧ್ಯಾನ ಜಪ ಇದಕ್ಕೆಲ್ಲ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ತೋತ್ರ ಅಂಡ್ ಜಪ ಧ್ಯಾನ ಅಂದ್ರೆ, ಸ್ತೋತ್ರಗಳು ಬಾಯಿ ಕೊಟ್ಟಿದ್ದಾನೆ ಬಾಯಿ ಮೂಲಕವಾಗಿ ಹೇಳೋದು. ಧ್ಯಾನ ಅಥವಾ ಜಪ, ಜಪ ಈ ಸಿನ್ಬಿಟ್ಟು ಧ್ಯಾನ ಮಾಡಬೇಕಂದ್ರೆ ನಾವು ಮನಸ್ಸನ್ನೇ ವಿ ಹ್ಯಾವ್ ಟು ಡ್ರಾ ದಟ್ ಆರ್ ಅದನ್ನ ಚಿಂತನೆ ಮಾಡಬೇಕು, ಅದನ್ನ ನೋಡಬೇಕು. ಕಣ್ಣು ಮುಚ್ಚಿಕೊಂಡು ಅದನ್ನ ನೋಡಬೇಕು, ಯಾವ ಧ್ಯೇಯ ರೂಪವೋ ಅದನ್ನ ನೋಡಬೇಕು. ಪುಸ್ತಕದಲ್ಲಿ ಆ ಶ್ಲೋಕ ತರ ಹಾಕಿರ್ತಾರೆ, ಅದನ್ನ ಚಿಂತನೆ ಮಾಡಿ ಅಂತ ಅಲ್ಲಿ ಅರ್ಥ, ಅದನ್ನ ಹೇಳು ಅಂತ ಅರ್ಥ ಅಲ್ಲ. ಧ್ಯಾನ ಅಂದ್ರೆ ಅದನ್ನ ನೋಡಬೇಕು, ಹೇಗೆ ರೂಪ ಚಿಂತನೆ ಮಾಡಿ ಆ ರೂಪವನ್ನ ಕಣ್ಣು ಮುಚ್ಚಿಕೊಂಡು ಒಳಗಣ್ಣಿನಿಂದ ಆ ರೂಪವನ್ನ ನೋಡಬೇಕು. ಸೊ ಈ ಕೇಶವ ಅಂತ ಬರುತ್ತೆ ಅಂದ್ಕೊಳ್ಳಿ, ನೀವು ಮಾಡ್ತೀರಾ ಜಪ ಮಾಡ್ತೀರಾ ಏನೋ, ಕಣ್ಣು ಮುಚ್ಕೊಂಡು ಬಂದ್ರೆ ಆ ಕೇಶವ ಎಂಬೋ ಚಿಂತನೆ. ಇವಾಗ ರೂಪ ನಮ್ಗೆ ಹೇಗಿದೆ ಅಂತ ಗೊತ್ತಿಲ್ಲ, ರೂಪ ಆಯುಧಗಳನ್ನ ಇಟ್ಕೋಬಹುದು, ಆಯುಧಗಳ ಇಟ್ಕೊಂಡು ಇವನು ಕೇಶವ ಅಂತ ಚಿಂತನೆ. ಮೋರ್ ದನ್ ದಟ್ ಆ ಕೇಶವ ಶಬ್ದದಿಂದ ಅವನು ಹೇಗೆ ಕಹ ಈಶಾ ಕೇಶವ ಅಂತ ಆ ಒಂದು ಬ್ರಹ್ಮ ರುದ್ರಾದಿಗಳಿಗೇನೋ ಇವನು ನಿಯಾಮಕ ಅಂದ್ರೆ ಸರ್ವೋತ್ತಮ ಅಂಬೋದು, ಎಲ್ಲರಿಕ್ಕಿಂತಲೂ ಮಿಗಿಲಾದವನು ಅಥವಾ ಬ್ರಹ್ಮ ರುದ್ರಾದಿಗಳಿಗೆ ಜ್ಞಾನ ಆನಂದವನ್ನ ಕೊಡುವವನು. ಈ ತರ ಅನೇಕ ಮೀನಿಂಗ್ ಇರುತ್ತೆ. ಏನಾರು ಒಂದು ಸುಲಭವಾಗ ಏನು ಬರುತ್ತೋ ಸರಳವಾಗ ಸಹಜವಾಗ ಬರುವಂತದನ್ನ ಚಿಂತನೆ ಮಾಡೋದು, ಇದು ಪ್ರವೃತ್ತಿ. ಅಲ್ಲಿ ಇದ್ದು ಅವನು ಮಾಡ್ತಾನೆ, ನಿಯಮನ ಮಾಡ್ತಾನೆ, ಎಲ್ಲವನ್ನೂ ನಿಯಮನ ಮಾಡ್ತಾನೆ ಅಂತ ಆ ಚಿಂತನೆ. ಇದಕ್ಕೆ ಹೀಗೆ ನಾಲ್ಕನ್ನ ನೋಡಬೇಕು ಅಂತ ಹೀಗೆ ನಾವು ನೋಡ್ತಾ ಬಂದಿದ್ವಿ. ಇವಾಗ ಇಲ್ಲಿ ಹೇಳ್ತಾರೆ ಇದು ಮಾತ್ರ ಇಲ್ಲ, ಇಷ್ಟು ತನಕ ಏನ್ ನೋಡಿದ್ವಿ, ಹೀಗೆ ಒಂದೊಂದು ತತ್ವನು ಕೈಯಿನಿಂದ ಶುರು ಮಾಡಿ ನಾವು ಕೈಯಿಂದ ಯಾಕೆ ಹೇಳ್ತಾರೆ. ಒಂದು ರೀಸನ್ ಏನು ಅಂದ್ರೆ ಎಲ್ಲ ನಮ್ಗೆ ಇವಾಗ ಅಡಿಗೆ ಬರುತ್ತೆ, ಅಡಿಗೆ ರೆಸಿಪಿ ಚೆನ್ನಾಗಿ ಗೊತ್ತು, ಅದು ಹ್ಯಾಗ್ ಮಾಡ್ಬೇಕು ಏನು ಎಲ್ಲ ನೋಹವೂ ಇದೆ. ಸುಮ್ನೆ ಕೂತಿದ್ರ ಹೊಟ್ಟೆ ಹಸಿವೆ ಹೋಗೋದಿಲ್ಲ, ಅಡಿಗೆ ಮಾಡಬೇಕು. ಹಾಗೇನೆ ದೇವರು ನಮ್ಗೆ ಕೈಯನ್ನು ಕೊಟ್ಟಿದ್ದಾನೆ, ಈ ದೇಹ ಕೈ ಮೂಲಕ ಈ ದೇಹವನ್ನ ಕೊಟ್ಟಿದ್ದಾನೆ, ಇಚ್ಛೆ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ಅವನೇ ಈ ಕ್ರಿಯೆಯನ್ನು ಮಾಡಿಸ್ತಾನೆ. ಕೈಯಲ್ಲಿ ಇದ್ದು ಅವನು ಪದ್ಮನಾಭನಾಗಿ ಅವನು ಇದನ್ನ ಮಾಡಿಸ್ತಾನೆ. ಸೊ ಆ ಕಾರ್ಯದಲ್ಲಿ ನಾವು ಏನು ಕಲಿತೀವೋ ಅದನ್ನ ಚೂರು ಅನುಸಂಧಾನದಲ್ಲಿ ಇಡಬೇಕು, ಕಾರ್ಯದಲ್ಲಿ ತೊಡಗಬೇಕು. ಸೊ ಇದು ಕಾರ್ಯವನ್ನು ಮಾಡೋದು ಕೈಯಿನಿಂದ ಮಾಡಿ ಎಲ್ಲ ಊಸಿ ಅದು ಕೃಷ್ಣಾರ್ಪಣ ದೇವರ ಪಾದಕ್ಕೆ ಅರ್ಪಣೆ ಮಾಡಬೇಕು. ಆ ಪಾದದಿಂದ ಅಂದ ಪಾದ ಎಂಬ ಶಬ್ದದಿಂದ ಆ ಒಂದು ಪದ, ಆ ಪದದಿಂದ ಆ ಶಬ್ದ ದಾಮೋದರ, ಆ ಶಬ್ದದಿಂದ ಅವನ ಜ್ಞಾನ ಬರುತ್ತೆ ನಮ್ಗೆ. ಅದಕ್ಕೆ ಪಾದ ಅಂದ್ರೆ ಪಾದನೀಯ, ಆ ಪಾದದಿಂದ ನಮ್ಗೆ ಜ್ಞಾನ ಬರುತ್ತೆ. ಸೊ ಹೀಗೆ ಎಂಟು ಮಾಡಿದ್ದಾರೆ, ಇದು ಮುಂದೆ ಸಮರೇಶ್ ಇಲ್ಲಿ ಮಾಡ್ತಾ ಇದ್ದಾರೆ. ಹೀಗಿದೆ ಪದ್ಯ.
ಚತುರವಿಂಶತಿ ತತ್ವದೊಳು ಶ್ರೀಪತಿಯು ಅನಿರುದ್ಧಾದಿರೂಪದಿ ವಿತತನಾಗಿದ್ದ ಕಿಲ ಜೀವರ ಸಂಹನನದೊಳಗೆ ಪ್ರತತಿಯಿಂದಲಿ ಸುತ್ತು ಸುತ್ತು ತಪಿತುಗಳಿಗೆ ತರ್ಪಕ ನೆನೆಸಿಕೊಂಡತುಲ ಮಹಿಮನು ಷಣ್ಣವತಿ ನಾಮದಲ್ಲಿ ನೆಲೆಸಿಹನು ಅಂತ ಹೇಳ್ತಾ ಇದ್ದಾರೆ. ಈ ತತ್ವದಲ್ಲಿ ನಮ್ಮಲ್ಲಿ ಇದಾನೆ ಭಗವಂತ ಅಂತ ಇಷ್ಟು ಹೇಳ್ಬಿಟ್ಟು ಇನ್ನೊಂದು ಮುಖ ಕೊಡ್ತಾ ಇದ್ದಾರೆ. ಇದು ನಾವು ಭೋಜನ ರಸ ವಿಭಾಗ ಸಂಧಿಯಲ್ಲಿ ಬಂದ ಪದ್ಯಗಳು 21st ಪದ್ಯ ಮತ್ತು ಅಲ್ಲಿ ಅರೌಂಡ್ ದಟ್ ತೃಣವತಿ ಷಣ್ಣವತಿ ಆ ಒಂದು ಪದ್ಯಗಳು ಬಂತು. ದಟ್ ಈಸ್ 21st ಪದ್ಯ ತೃಣವತಿ ಬಂತು, ಆಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಷಣ್ಣವತಿ ಬಂತು, ಆಮೇಲೆ ಸುತಪ ಏಕೋನ ಏಕೋತ್ತರ ಪಂಚಾಶತ್ ಅದು ಬಂತು. ಸೊ ಈ ಒಂದು ಥಾಟ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಯಾಕೆ ಇಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ನಾವು ಮುಂಚೆ ಫಸ್ಟ್ ಪಂಚಮಹಾಯಜ್ಞ ಸಂಧಿಯಲ್ಲಿ ಬರೋವಾಗಲೇ ಈ ದೇಹ ಹೇಗೆ ಬಂತು ಅಂತ ಹೇಳಿದ್ರು. ಹೇಳುವಾಗ ಕೊನೆಯಲ್ಲಿ ಬಂದಾಗ ತಂದೆ ತಾಯಿಗಳ ಮೂಲ ಬಂತು ಅಂತ, ತಂದೆಯಿಂದ ಬಂತು, ತಾಯಿಯಲ್ಲಿ ಬೆಳೆಯುತ್ತೆ. ಸೊ ತಂದೆ ತಾಯಿ ಮೂಲಕ ಬಂದ ದೇಹ. ಸೊ ಈ ಒಂದು ದೇಹ ಸೃಷ್ಟಿಗೆ ಅವರನ್ನ ಭಗವಂತ ಮಾಧ್ಯಮವಾಗಿ ಇಟ್ಟುಕೊಂಡಿದ್ದಾನೆ. ಇದನ್ನೇ ನಾವು ಇದು ತಂದೆ, ತಂದೆಗೆ ಅವನ ತಂದೆ, ಅವನ ತಂದೆ, ಸೊ ಹೀಗೆ ತಗೊಂಡಿದ್ದೀವಿ ಅವನು. ಅದು ಹೇಳುವಾಗ ನಾವು ನೋಡಿದ್ದೀವಿ ಅಲ್ಲಿ ಬಂದದ್ದು ಪಿತನ ರೇತಸ್ಸು, ಆಮೇಲೆ ಮಾತೃಲ್ಲಿ ಇರುವಂದ್ರೆ ಶುಕ್ಲ, ಇದು ಮೂಲಕವಾಗಿ ಹೇಗೆ ವಸು ರುದ್ರ ಆದಿತ್ಯರು ಅನಲಯಮ ಸೋಮ ಈ ತರ ನಾವು ನೋಡ್ತಾ ಬಂದಿವಿ ಅಲ್ಲಿ. ಸೊ ಈ ದೇಹ ಬಂತು ಅಂದ್ರೆ ಅವರು ಇದ್ದಾರೆ. ಯಾರ್ಯಾರಿದ್ದಾರ ಅಂದ್ರೆ ಪಿತಾ ಇದ್ದಾನ, ಆಮೇಲೆ ಮಾತಾ ಇದ್ದಾಳ, ಆಮೇಲೆ ಪಿತಾಮಹ ಇದ್ದಾನ. ಕರೆಸ್ಪಾಂಡಿಂಗ್ ಆಗ ಪಿತಾಮಹ ಇದ್ದಾನ, ಮಾತಾಮಹಿ ಇದ್ದಾಳ, ಪ್ರಪಿತಾಮಹ ಇದ್ದಾನ, ಮಾತಾ ಪ್ರಪಿತಾಮಹಿ ಇದ್ದಾಳೆ. ಹೀಗೆ ಈ ತ್ರೀ ಪೇರ್ಸ್ ಆರು ಜನ ಅವರು ಮೂಲಕವಾಗಿ ಈ ರೇತಸ್ಸಿನಿಂದ ಇದು ಬಂದಿದೆ ನಮ್ಗೆ ಈ ದೇಹ. ಸೊ ಈ ದೇಹದಿಂದ ನಾವು ಮಾಡುವಂತ ಕೆಲಸಗಳಲ್ಲಿ ಅವ್ರಿಗೇನೋ ಒಂದು ಪಾಲು ಉಂಟು. ಇದನ್ನು ನಾವು ತಿಳ್ಕೊಂಡು ಮಾಡಿದ್ರೆ ಅದೇ ನಾವು ನೋಡಿದೀವಿ ಅದು ಹಾಗೆ ಅದು 10 parts ಅಂತ ತಿರ್ಗಾ ನೋಡೋಣ. ಸೊ ಇದನ್ನು ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಈ ಒಂದು ಕೌಂಟಿಂಗ್. ಇದು ಇಲ್ಲಿ ಏನು ವಿಶೇಷ ಅಂದ್ರೆ 96 ಷಣ್ಣವತಿ ಆ ತೃಣವತಿ ನಾವು ನೋಡಿದಾಗ ಒಂದೊಂದು ಡಿಫ್ರೆಂಟ್ ಮುಖದಿಂದ ಅದನ್ನ ನೋಡಿದ್ದೀವಿ. 4th ಅಧ್ಯಾಯದಲ್ಲಿ ನಾವು ಹೇಗೆ ನೋಡಿದ್ದೀವಿ ಅಂದ್ರೆ ಒಂದು ಇದು ಏನು ಇದು ಹೇಳುವಾಗ ಅಲ್ಲಿ ಹೇಗೆ ಮೂರು ವಸು ರುದ್ರ ಆದಿತ್ಯರು ಅಂತ ತಕೊಂಡು ವಸು ರುದ್ರ ಆದಿತ್ಯರು ಕೌಂಟ್ ಮಾಡಿದ್ರೆ ವಸುಗಳು 8, ಆದಿತ್ಯರು 12, ರುದ್ರರು ಏಕಾದಶ ರುದ್ರರು ಅಂತ ತಕೊಂಡು 31 ಮಾಡಿ ಅದು ಮೂರು ಸ್ಥಾನ ಅಂತ ಮಾಡಿ 93 ಮಾಡಿಕೊಂಡು ಆಮೇಲೆ ಆ 93 ಜೊತೆಯಲ್ಲಿ ಯಮ ಸೋಮ ಕವ್ಯವ ಅಗ್ನಿಯ ಒಂದು ರೂಪ ಅಗ್ನಿಯ ರೂಪಾಂತರ ಇದು ತಕೊಂಡು 93 + 3 ಮಾಡಿ 96 ಮಾಡಿ ಅದು ಒಂದು ಮುಖದಿಂದ ನೋಡಿದ್ದೀವಿ. ಇನ್ನೊಂದು ಬರುವಾಗ ಈ 96 ಅನ್ನ ಹೇಗೆ ನಾವು ಈ ಮನ್ವಾದಿಗಳು ಮತ್ತು ಈ ದ್ವಾರನು ನೋಡಿದ್ದೀವಿ ಹೇಗೆ ಮನ್ವಾದಿಗಳು ಮನ್ವಂತ್ರಗಳು 14 ಮತ್ತು ಆ ಒಂದು ಯುಗಾದಿಗಳು ಆಮೇಲೆ ಸಂಕ್ರಾಂತಿಗಳು ಅಮಾವಾಸ್ಯ ವ್ಯತಿಪಾತ್ ವೈದ್ಯುತಿ ಮತ್ತು ಮಹಾಳಯ ಆಮೇಲೆ ತೃಷ್ಟಾಷ್ಟಕ. ಸೊ ಹೀಗೆ ಒಂದು ಯಾವ ಯಾವ ದಿವಸದಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂಬ ಆ 96 ನೋಡಿದ್ದೀವಿ. ಅದು ಒಂದು ಮುಖ ನೋಡಿದ್ದೀವಿ. ಇನ್ನೊಂದು ಮುಖ ಅದು 20 ಆ ನೆಕ್ಸ್ಟ್ ಪದ್ಯದಲ್ಲಿ ಸುತಪ ಅದು ಮಾಡೋ ಆ ಪದ್ಯದಲ್ಲಿ ಡಿಫ್ರೆಂಟ್ ವೇ ಅದನ್ನ 96 ಅನ್ನು ತಿರ್ಗಾ ಹೇಗೆ 51 ಅಕ್ಷರಗಳು ಮತ್ತು 24 ಅಲ್ಲಿ ನೋಡಿ 24 ತತ್ವಗಳು ಬಂತು ಅದನ್ನ ಇಲ್ಲಿ ತರ್ತಾ ಇದ್ದಾರೆ. 24 ತತ್ವಗಳು ಮತ್ತು 7 ಸಪ್ತ ಧಾತುಗಳು 11 ಗೋಳಕಗಳು ಇದು 93 ಆಗತ್ತೆ ಪ್ಲಸ್ 3 ಸೇರಿಸ್ಕೊಂಡು 96 ಅದು ನೋಡಿದ್ವಿ. ಇನ್ನೊಂದು ಮುಖನು ಬ್ರಹ್ಮಸೂತ್ರದಲ್ಲಿ ಆಚಾರ್ಯ ಕೊಟ್ಟಿರುವಂತ ಇನ್ನೊಂದು ಮುಖವನ್ನು ನೋಡಿದ್ವಿ. ಇದು ಹೇಗೆ ಅಂದ್ರೆ 50 ಮರುತ್ತುಗಳು ಇಲ್ಲಿ 31 ಹಾಕಿದ್ವಿ ವಸು ರುದ್ರ ಆದಿತ್ಯ ದಟ್ ಇಸ್ 12 + 8 + 11 ಹಾಕಿದ್ವಿ 31 ಬಂತು. ಇಲ್ಲಿ 30 ತಗೊಳ್ತಾರೆ ಯಾಕೆಂದ್ರೆ ಆದಿತ್ಯನಲ್ಲಿ ಒಂದು ರೂಪ ವಿಷ್ಣುವನ್ನ ಬಿಟ್ಟು ಬಿಡ್ತಾರೆ ಬಿಕಾಸ್ ವಿಷ್ಣು ಇಲ್ಲಿ ಪ್ರಸ್ತುತನಲ್ಲ ಅಂತ ಬಿಟ್ಟು ಬಿಡ್ತಾರೆ ಈ ಒಂದು ಕ್ಯಾಲ್ಕುಲೇಷನ್. ಅದು 30 ತಗೊಳ್ತಾರೆ. ಮರುತ್ತುಗಳು ಅಂತ ತಗೊಂಡ್ರೆ ವಾಯುಪುತ್ರರು ಅವರು 49 + ವಾಯುದೇವರನ್ನು ಸೇರಿಸ್ಕೊಂಡ್ರೆ 50 ಆಗುತ್ತೆ. ಸೊ 30 +
ಫಿಫ್ಟಿ ಏಯ್ಟಿ ಆಯ್ತು. ಆಮೇಲೆ ವಿಶ್ವ ದೇವತಾ ಪ್ರಜಾಪತಿಗಳು ಆ ಒಂದು ಸೃಷ್ಟಿ ಆರಂಭದಲ್ಲಿ 10 ಜನ ಬರ್ತಾರೆ, ನಾರದ ಮುಂತಾದರ ಸಪ್ತಋಷಿಗಳು ಸೇರಿಸಿ, ನಾರದ ಭೃಗು ಮತ್ತು ದಕ್ಷ ಸೇರಿಸಿ 10 ಮಾಡ್ತಾರೆ. ಸೊ ಇದು 10 ಜನ, ಅಥವಾ ಪ್ರಜಾಪತಿಗಳು 10 ಅಂತ ತಗೊಳ್ತಾರೆ, ಅಥವಾ ವಿಶ್ವ ದೇವತಾ 10 ಅಂತ ತಗೊಳ್ತಾರೆ. ಹೀಗೆ ಒಂದು 10. ಸೊ 50+30+10 ಇದು ತಗೊಂಡು 90 ಅಂತ ಮಾಡಿ, ಆ 90 ಯಮ ಸೋಮ ಕವಿಯ ಮಾಡಿ 93 ಮಾಡಿ, ಸೊ ಕರ್ತನಲ್ಲಿ ಇರುವಂತಹ ಮೂರು ರೂಪಗಳು ಹೀಗೇನು ಸೇರಿಸ್ತಾರೆ. ಸೊ ಡಿಫ್ರೆಂಟ್ ವೇ ನೋಡಿದ್ವಿ. ಇಲ್ಲಿ ಇನ್ನೊಂದು ಮುಖವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಹೇಗೆ ತೋರಿಸ್ತಾ ಇದ್ದಾರೆ ಅಂದ್ರೆ, ಚತುರವಿಂಶತಿ ತತ್ವದೊಳು ಶ್ರೀಪತಿಯು, ಅಂದ್ರೆ ಈ ತತ್ವಗಳಲ್ಲಿ, ಈ ತತ್ವ ಚತುರವಿಂಶ ತತ್ವಗಳಲ್ಲಿ, ಇಲ್ಲಿ ಮುಂಚೆ ಈ ಪದ್ಯಗಳ ಮಾತ್ರ ನಾವು ವ್ಯಾಖ್ಯಾನ ನೋಡುವಾಗ ಲಕ್ಷ್ಮೀ ರೂಪ ಎಲ್ಲಾ ಸೇರಿಸಿ ಎಲ್ಲಾ ಕಲರ್ಸ್ ಎಲ್ಲಾ ಕೊಟ್ಟು ನೋಡಿದ್ವಿ. ಬಟ್ ಆಕ್ಚುಲಿ ನೋಡ್ಬೇಕಂದ್ರೆ ಹಿಂದೆ ಬಂದ ಪದ್ಯದಲ್ಲಿ ಜಯಾಪತಿ ಸಂಕರ್ಷಣ ಅದು ಒಂದು ಬಂದಿದೆ ಹೊರತು ಉಳಿದ ಜಾಗೆಯಲ್ಲಿ ಆ ಒಂದು ಶ್ರೀತತ್ವದ ಉಲ್ಲೇಖನ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಚತುರವಿಂಶತಿ ತತ್ವದೊಳು ಶ್ರೀಪತಿಯು ಅಂತ ಹೇಳ್ತಾರೆ. ಶ್ರೀಪತಿಯು ಒಂದೊಂದು ಕಡೆನು ಶ್ರೀಪತಿ, ಶ್ರೀ ಅಂದ್ರೆ ಲಕ್ಷ್ಮೀ ಸಹಿತವಾಗಿ ನಾವು ಚಿಂತನೆ ಮಾಡ್ಬೇಕು. ಅದಕ್ಕೆ ನಾನು ಪ್ರತಿಷ್ಠ ಅಂತ ಆಯತನ ಮುಂಚೆ ಹೇಳಿದ್ದೆಲ್ಲ ಆಯತನ ಅಂತ ಇಟ್ಕೊಳ್ಳಿ. ನಮ್ಮ ದೇಹದಲ್ಲಿ ಎಲ್ಲೆಲ್ಲೆಲ್ಲೆ ದೇವರಿದ್ದಾನಂತ ಆಯ್ತು. ಇದು ಪ್ರತಿಷ್ಠ, ಮರೆಯಬೇಡಿ. ಪ್ರತಿಷ್ಠ ಲಕ್ಷ್ಮೀ ರೂಪ ಶ್ರೀಪತಿಯು ಅಂತ ಕೊಟ್ಟಿದ್ದಾರೆ. ಅದು ಯಾಕೆ ತಿಳ್ಕೊಬೇಕು ಅಂದ್ರೆ ಇನ್ನೊಂದು ಅರ್ಥನೂ ಹೇಳ್ತಾರೆ. ಶ್ರೀಪತಿ ಅಂದ್ರೆ ನಮಗೆ ಬೇಸಿಕಲಿ ಇದು ಮಾಡುವ ಮೂಲಕವಾಗಿ, ಈ ಕರ್ಮದ್ವಾರ, ಈ ಕರ್ಮಗಳು ಮಾಡುವ ಮೂಲಕವಾಗಿ ನಮ್ಗೆ ಜ್ಞಾನ ಬರಬೇಕು. ಜ್ಞಾನ ಬರಬೇಕಂದ್ರೆ ಅದಕ್ಕೆ ಶ್ರೀ ಅಂತ ಸಂಪತ್ತು. ಶ್ರೀ ಅಂದ್ರೆ ಸಂಪತ್ತು ನೋಡಿದ್ದೀವಿ ನಾವು. ಶ್ರೀ ಅಂದ್ರೆ ಸಂಪತ್ತು ಕೊಡುವುದಕ್ಕೆ ಈ ಶ್ರೀ, ಈ ಲಕ್ಷ್ಮಿಯ ಅನುಗ್ರಹ ಬೇಕು. ಯಾಕೆ ಅಂದ್ರೆ ಅವಳು ಪ್ರತಿಮಾಸ್ಥಾನಿಯಾಗಿದ್ದಾಳೆ, ಭಗವಂತನ ಪ್ರತಿಮಾ, ಭಗವಂತನ ಭಕ್ತಳ ಆಗಿದ್ದಾಳೆ ಅವಳು. ಸೊ ಶ್ರೀಪತಿಯು ಆ ಶ್ರೀಡೆ, ಆ ಲಕ್ಷ್ಮಿಯ ಪತಿಯಾದ ಅನಿರುದ್ಧಾದಿ ರೂಪದಿ. ಇಷ್ಟು ರೂಪಗಳು ಬಂತು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ. ಇದು ಎರಡು ರೀತಿಯಿಂದ ತಗೊಳ್ಳೋದು, ಒಂದು ಮೂಲ ರೂಪ, ಮೂಲ ನಾರಾಯಣ ಆಯ್ತು, ಅದರಿಂದ ಬಂದ 4 ರೂಪಗಳಾಯ್ತು, ಆ 4 ರೂಪಗಳಿಂದ ಬಂದ ಈ ಒಂದು 24 ರೂಪಗಳು. ಸೊ ಅನಿರುದ್ಧದಿಂದ ಬಂದ ರೂಪಗಳು ಇದೆಲ್ಲ. ಸೊ ಅನಿರುದ್ಧಾದಿ ರೂಪದಿ ವಿತತನಾಗಿದ್ದು, ವಿತತನಾಗಿದ್ದು ಅಂದ್ರೆ ಅದು ನೋಡಿ, ವಿತತನಾಗಿದ್ದು ಅಂದ್ರೆ ಅವನು ತತಾ ಅಂದ್ರೆ ವ್ಯಾಪ್ತನಾಗಿದ್ದಾನೆ. ವಿತತ ಅಂದ್ರೆ ಯಾವತ್ತೂ ಅವನು ವ್ಯಾಪ್ತನಾಗೇ ಇದ್ದಾನೆ. ಇಲ್ಲಿ ಏನು ವಿಶೇಷ ಅಂದ್ರೆ, ವಿಶೇಷವಾಗಿ ಈ ಒಂದು ಸಂಪತ್ತು, ಜ್ಞಾನ ಮುಂತಾದ ಸಂಪತ್ತು ಕೊಡ್ಲಕ್ಕೆ ವಿಶೇಷವಾಗಿ ಅವನು ವ್ಯಾಪ್ತನಾಗಿದ್ದಾನೆ. ಬಿಕಾಸ್ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದ್ರೆ, ಈ 24 ರೂಪ ಬರ್ಲಕ್ ಮುಂಚೆ ಅವನು ವ್ಯಾಪ್ತನಾಗಿ ಇದ್ದಿಲ್ಲವಾ, ನಾರಾಯಣ ರೂಪದಿಂದ ವ್ಯಾಪ್ತವಾಗಿ ಇದ್ದಿಲ್ಲವಾ ಅಂತ ಇದ್ದಾನೆ. ಆ ರೂಪದಿಂದ ಯಾವತ್ತೂ ಅವನಿದ್ದಾನೆ, ಅವನಿದ್ದಾನಕ್ಕೋಸ್ಕರ ಎಲ್ಲವೂ ಇದೆ. ಇಲ್ಲಿ ವಿಶೇಷ ಅದಕ್ಕೆ ವಿತತನ ಆಗಿದ್ದು ಅಖಿಲ ಜೀವರ ಸಂಹನನದೊಳಗೆ. ಅಖಿಲ ಜೀವರ ಅಂದ್ರೆ ಎಲ್ಲ ಜೀವರ ಒಳಗೆನೆ, ಒಳಗೆ ಅಖಿಲ ಜೀವರ ಸಂಹನನದೊಳಗೆ. ಸಂಹನನ, ಸಂಹನನ ಅಂದ್ರೆ ಎರಡು ಅರ್ಥ ಇದೆ. ನಾವು ಇದನ್ನು ನೋಡಿದ್ದೀವಿ ಸಂಹನಕ ಉಪಚಯ, ಒಂದು ಕರ್ಣಕಾನಂದ ಭೋಜನ ರಸಭಾಗಸಂದಿಯಲ್ಲಿ ಇದನ್ನು ನೋಡಿದ್ದೀವಿ ಅರ್ಥವನ್ನ. ಸಂಹನನ ಅಂದ್ರೆ ಸಮ್ಯ ಎಲ್ಲವೂ, ಪಂಚಭೂತ ಮಾತ್ರ ಅಲ್ಲ, ಇಲ್ಲಿ ಎಲ್ಲಾ ತತ್ವಗಳು ಒಟ್ಟು ಸೇರಿಸಿದ್ದಾನೆ ದೇವರು. ಈ ದೇಹದಲ್ಲಿ 24 ಪಿಂಡಾಂಡದಲ್ಲಿ 24 ತತ್ವಗಳು ಒಟ್ಟು ಸೇರಿಸಿದ್ದಾನೆ ಭಗವಂತ. ಸೊ ಅದಕ್ಕೆ ಸಮ್ಯಕ್ ಎಲ್ಲವೂ ಸೇರಿಸಿದ್ದಾನೆ. ಯಾತಕ್ಕೆ ಒಟ್ಟು ಸೇರಿಸಿದ್ದಾನೆ? ಸಂಹನನ ಅಂದ್ರೆ ಆ ಕೊನೆಯಲ್ಲಿ ಹನನ ಅಂದ್ರೆ ನಾಶ ಹೊಂದೋದು. ಈ ದೇಹ ಇದೆಲ್ಲ ಅದು ನೆನಪು ಮಾಡ್ತಾರೆ. ಈ ದೇಹ 24 ತತ್ವದಿಂದ ಆಗಿದೆ. ಈ ತತ್ವಗಳು ಶಾಶ್ವತ ಅಲ್ಲ, ಹೋಗುವಂತದ್ದು. ಹನನ ಅಂದ್ರೆ ಹೋಗುವಂತದ್ದು. ಅದಕ್ಕೆ ಜನನ ಅಂದ್ರೆ 24 ತತ್ವ. ಇಲ್ಲಿ ಪಂಚಮಹಾಯಜ್ಞ ಸಂಧಿಯಲ್ಲ ಈ ಬಾಡಿ ದೇಹ ಹೇಗೆ ಬಂತು, ಒಂದೊಂದು ಅಂಗಿಯಾಗೆ ಬಂತಲ್ಲ, ಈ ಬಂದ ಅಂಗಿ ಹೋಗಲೇಬೇಕು. ಎನಿಥಿಂಗ್ ದಟ್ ಹ್ಯಾಸ್ ಸೃಷ್ಟಿ ದಟ್ ಹ್ಯಾಸ್ ನಾಶ ಹೊಂದಲೇಬೇಕು. ಸೊ ಸಮ್ಯಕ್ಕನ ಚೆನ್ನಾಗಿ ಇದು ನಾಶ ಹೊಂದುವ ದೇಹ ಅಂತ ಆ ಚಿಂತನೆಯನ್ನು ಬರಬೇಕು. ಸಂಹನನದೊಳಗೆ ಪ್ರತತಿ ಎಂದದಿ ಸುತ್ತು ಸುತ್ತುತ್ತ. ಪ್ರತತಿ ಅಂದ್ರೆ ಅರ್ಥ ಕೊಟ್ಟಿದ್ದಾರೆ ಬಳ್ಳಿ ಅಂತ ಕೊಟ್ಟಿದ್ದಾರೆ, ಬಳ್ಳಿ ಅಂತನೂ ಅರ್ಥ ಕೊಟ್ಟಿದ್ದಾರೆ. ಇನ್ನೊಂದು ಅರ್ಥ ಬಂದು ಒಂದು ಚಕ್ರ, ಕುಲಾಲಯ ಚಕ್ರ ಇದೆಲ್ಲ, ಅದಕ್ಕಿನ್ನೂ ಅದಕ್ಕೇನೋ ಪ್ರಕೃತಿ ಅಂತಾರೆ. ಇಲ್ಲಿ ಬಳ್ಳಿ ಅಂತ ತಗೊಂಡಿದ್ದಾರೆ ಇವರು ವ್ಯಾಖ್ಯಾನಕಾರರು. ಸೊ ಇವನಿಗೆ ಹಾಗೆ ಪ್ರಕೃತಿ ಎಂದದಿ ಸುತ್ತು ಸುತ್ತುತ್ತ ಅಂತ, ಸುತ್ತು ಸುತ್ತು ಇರ್ತಾನಂತ. ಅಂದ್ರೆ ಒಂದು ವಸ್ತುವನ್ನ ಸುತ್ತಬೇಕಂದ್ರೆ ಹೇಗೆ, ಸುಮ್ಮನೆ ಸುತ್ತೋದಿಲ್ಲ, ಒಂದು ಥ್ರೆಡ್ ಸುತ್ತಬೇಕಂದ್ರೆ ಯು ವಿಲ್ ಹ್ಯಾವ್ ಅ ಪೆಗ್ ಆರ್ ಅ ಒಂದು ಸ್ಟಿಕ್, ಆಧಾರ ಬೇಕು. ಆ ಒಂದನ್ನ ಆಧಾರವಾಗಿ ಇಟ್ಟುಕೊಂಡು ಸುತ್ತಬೇಕು. ಇಲ್ಲಿ ಯಾವುದನ್ನ ಆಧಾರವಾಗಿ ಭಗವಂತನಿಗೆ ಒಂದು ಬಳ್ಳಿ ಹೇಗಿರುತ್ತೆ, ಬಳ್ಳಿಗೆ ಒಂದು ಒಂದು ಕುಚ್ಚಿ ಇರ್ತೀವಿ, ಒಂದು ಸ್ಟಿಕ್ ತರ ಇಟ್ಟುಬಿಟ್ಟು ಆರ್ ಏನೋ ಒಂದು ಸಪೋರ್ಟಿಂಗ್ ಪೋಲ್ ಇದ್ರೆ ಅದು ಸುತ್ತುತ್ತಾ ದಟ್ಸ್ ಹೌ ಇಟ್ ಗ್ರೋಸ್, ಬಳ್ಳಿ ಹಾಗೆ ಹೋಗುತ್ತೆ. ಇವನು ಹೇಗೆ ಇವನು ಸುತ್ತಾನ ಅಂತ ಹೇಳ್ತಾರೆ, 24 ರೂಪದಿಂದ ಸುತ್ತಾನೆ. ಹೇಗೆ ಸುತ್ತಾನೆ ಇವನು ಅಂದ್ರೆ ಬೇರೆ ಒಂದು ಇಲ್ಲ, ಈ ಜೀವ ಇದ್ದಾನೆ, ಜೀವನಲ್ಲಿ ಅವನೇ ಬಿಂಬನಾಗಿ ಅವನೇ ನಿಂತಿದ್ದಾನೆ. ಆ ಬಿಂಬನನ್ನೇ ಇವನು ಸುತ್ತ. ಅಂದ್ರೆ ಏನು, ಈ ದೇಹ ನಮ್ಗೆ ಬರುತ್ತೆ ಅಂತ ಅನ್ಕೊಳ್ಳಿ, ಈ ದೇಹ ಬರೋದು ಈ ಒಂದು ಜೀವ ಮಾಡಿದ ಕರ್ಮ ಯೋಗ್ಯತೆಗೆ ಅನುಗುಣವಾಗಿ, ಆ ಕರ್ಮ ಯೋಗ್ಯತೆಯನ್ನ ಮೇಂಟೈನ್ ಮಾಡೋದು, ಅದಕ್ಕೆ ತಕ್ಕಂತೆ ಕರ್ಮಗಳು ಮಾಡೋದು, ಎಲ್ಲದಕ್ಕೇನು ಪ್ರಚೋದನೆ ಕೊಟ್ಟು ಅವನೇ ಕರ್ತವಾಗಿ ಇರುವನು ಆ ಬಿಂಬನಲ್ಲಿ ಇರುವಂತ ಬಿಂಬರೂಪಿ ಭಗವಂತ. ಅದನ್ನೇ ಒಂದು ನೆಲೆಯಾಗಿ ಇಟ್ಟುಕೊಂಡು ಅವನು ಸುತ್ತು ಸುತ್ತಾನೆ. ಅದನ್ನೇ ಇಟ್ಟುಕೊಂಡು ಅಕಾರ್ಡಿಂಗ್ ಒಂದೊಂದು ಬಳ್ಳಿ ಒಂದೊಂದು ರೀತಿಯಾಗಿರುತ್ತೆ, ಬಟ್ ಸುತ್ತಾ ಇರುತ್ತೆ. ಹಾಗೇನೆ ಅದಕ್ಕೆ ಅನುಗುಣವಾಗಿ 24 ತತ್ವದಿಂದ ಆಗಿದ ಈ ದೇಹದಲ್ಲಿ ಅವನು ಸುತ್ತುತ್ತಾ ಇರ್ತಾನಂದ್ರೆ ನಮ್ಮನ್ನ ಕಟ್ಟು. ಒಂದೊಂದು ದೇಹ ಬಂತಲ್ಲ, ದೇಹ ಬಂದಿದ್ದು ಹೇಗೆ, ಒಂದೊಂದಿನೂ ನಮ್ಮನ್ನ ಕಟ್ಟು ಹಾಕ್ತಾ ಬರ್ತಾನೆ. ಹಿ ಬೈಂಡ್ಸ್ ಅಸ್ ವಿತ್ ಆಲ್ ದಿಸ್. ಯಾಕೆ ಬೈಂಡ್ ಮಾಡಿದ್ದಾನೆ, ಕಟ್ಟು ಬಿಡಿಸಲಿಕ್ಕೆ ಮಾಡಿದ್ದಾನೆ. ನಾವು ಶಾಲೆಗೆ ಯಾಕೆ ಕಳಿಸ್ತೀವಿ ಮಕ್ಕಳನ್ನ, ಅಲ್ಲೇ ಸುಖವಾಗಿ ಇರುವಂತಿಲ್ಲ, ಶಾಲೆಯಿಂದ ಕಲಿತು ಜ್ಞಾನದಿಂದ ಗ್ರಾಜ್ಯುಯೇಟ್ ಆಗಿ ಹೊರಗೆ ಬರಬೇಕು. ಹಾಗೇನೆ ಈ ಬಂಧನದಲ್ಲಿ ಇಟ್ಟು ಆ ರೂಪದ ಮೂಲಕವಾಗಿ ಈ ಕೇಶವಾದಿ ರೂಪದ ಮೂಲಕ ಶ್ರೀ ಅಂತ ಅದಕ್ಕೆ ಕೊಟ್ಟಿದ್ದಾರೆ. ಶ್ರೀಪತಿಯು ಅನಿರುದ್ಧ, ಶ್ರೀ ಜ್ಞಾನ ಕೊಟ್ಟು ಈ ಬಂಧನ ಹಾಕಿ ಆ ಜ್ಞಾನವನ್ನ ಕೊಡ್ಲಕ್ಕೆ ಈ ರೂಪದಿಂದ ನಿಂತು ಆ ಜ್ಞಾನವನ್ನ ಕೊಟ್ಟು ಈ ಕಟ್ಟನ್ನ ಬಿಡಿಸ್ತಾನ ಅವನೇ. ಸೊ ಇಲ್ಲಿ ಪ್ರಕೃತಿ ಎಂದಲ್ಲಿ ಸುತ್ತ ಇದು ಮಾತ್ರ ಸುತ್ತ ಪಿತೃಗಳಿಗೆ ತರ್ಪಕ ನೆನೆಸಿಕೊಂಡು, ಅಂದ್ರೆ ನಮ್ಮ ಇದಲ್ಲಿ ಉಂಟಲ್ಲ, ನಾವು ಪಿತೃಋಣ ಅಂತ ಹೇಳ್ತೀವಲ್ಲ, ನಮ್ಮ ದೇಹ ಬಂದದಕ್ಕೆ ದೇಹಾರ್ಧ ಕಾರಣ ಅವ್ರಿಗೆ ಗೊತ್ತಿದೆಯೋ ಇಲ್ಲವೋ, ಈ ದೇಹವನ್ನ ಕೊಟ್ಟಿದ್ದಾರೆ ಈ ಪಿತೃಗಳ ಸಮಾಚಾರ ಹೇಳ್ತಾರೆ. ಆ ಪಿತೃಗಳಿಗೆ ಸರ್ಪಕ ನೆನೆಸಿಕೊಂಬ, ಇದಕ್ಕೇನು ಏನ್ ಸಂಬಂಧ ಅಂದ್ರೆ, ಈ ದೇಹದ ಮೂಲಕ ನಾವು ಮಾಡುವಂತ ಕರ್ಮಗಳು ಏನೇನು ಮಾಡ್ತೀವೋ, ನಾವು ಮಾಡ್ತೀವಿ ಆ ಕಾರ್ಯಗಳು ಮಾಡ್ತೀವಿ, ಅದೇ ಹೇಳಿದಂಗೆ ಈ ಒಂದು ಪಿತ ತಂದೆ ಅದು ಕೊಂಡು ನೋಡಿದೀವಿ, ಪ್ರದ್ಯುಮ್ನ ಅನಿರುದ್ಧ ರೂಪದಿಂದ ಕೊನೆಯಲ್ಲಿ ನಮ್ಗೆ ಬರುತ್ತೆ, ತಾಯಿ ಮೂಲಕವಾಗಿ ಪ್ರದ್ಯುಮ್ನ, ತಂದೆ ತಾಯಿ ಅನಿರುದ್ಧ ಮೂಲಕವಾಗಿ ನಮ್ಗೆ ಆ ಅಗ್ನಿಯಿಂದ ನಿಮ್ ದೇಹ ಬಂದಿದೆ. ಸೊ ದಟ್ ಈಸ್ ವೆರಿ ಎವಿಡೆಂಟ್. ಸೊ ಪಿತನ ರೇತಸ್ಸು ಮಾತೃ ಶುಕ್ಲ ಇದು ಬರುತ್ತೆ ಅವನಿಗೆ. ಇದು ಬರಬೇಕಂದ್ರೆ ಅಲ್ಲಿ ಪಿತಾಮಹ ಮಾತಾಮಹಿ ಅಂತ, ಸೊ ನಾಕಾಯ್ತು, ಆಮೇಲೆ ಪ್ರಪಿತ, ಆಮೇಲೆ ಮಾತಾ ಪ್ರಪಿತಾಮಹಿ. ಸೊ ಈ ಸೆಟ್, ಈ ಆರು ಗುಂಪಿದಲ್ಲ, ಈ ಆರು ಜನ ಮೂಲಕವಾಗಿ ಇದು ಬಂದಿತ್ತು. ಸೊ ಈ ದೇಹದಿಂದ ನಾನು ಏನೇನೇನೆಲ್ಲ ಮಾಡ್ತೀನೋ ಅದಲ್ಲಿ ಒಂದು ಭಾಗ ಅವ್ರಿಗೇನು ಹೋಗತ್ತೆ, ಎಷ್ಟು ಹೋಗತ್ತೆ, ಹೇಗೆ ಹೋಗತ್ತೆ, ಯಾವ ರೀತಿಯಿಂದ ಹೋಗತ್ತೆ, ದಟ್ ಅಗೇನ್ ಡಿಪೆಂಡ್ಸ್ ಆನ್ ದೇರ್ ಕರ್ಮ ಆಲ್ಸೋ, ನನ್ನ ಕರ್ಮ ಎವ್ರಿಥಿಂಗ್ ಇಸ್. ಹೇಗೆ ಅದು ಹೋಗತ್ತೆ ಅಂದ್ರೆ ನಮ್ಮ ಕರ್ಮ, ಇಲ್ಲಿ ಹುಟ್ಟಬೇಕು ಈ ತಂದೆಯಲ್ಲಿ ನಾನು ಹುಟ್ಟಬೇಕಂದ್ರೆ ಅದಕ್ಕೆ ಒಂದು ಲಿಂಕ್ ಕರ್ಮ ಇದ್ದಿರತ್ತೆ, ಅವ್ರಿಗೆ ಹುಟ್ಟಬೇಕಂದ್ರೆ ದೇ ಆರ್ ಆಲ್ ಕರ್ಮದಿಂದ ಈ ಬಂಧನಗಳೆಲ್ಲ ಬಂದಿದೆ. ಇವ್ರಿಗೆ ನಾನು ಹುಟ್ಟುತ್ತೀನಿ, ಬೇರೆಯವ್ರಿಗೆ ಹುಟ್ಟೋದೇ ಇಲ್ಲ. ಊಟ ತಿಂದ್ರೆ ಅದು ಎಕ್ಸಾಕ್ಟ್ಲಿ ಇಟ್ ಹ್ಯಾಸ್ ಟು ಮ್ಯಾಪ್ ಇಟ್, ಇಷ್ಟು ಅವನು ಮಾಡಿದ್ದಾನೆ. ಸೊ ಏನೋ ನಾನು ಮಾಡುವ ಮೂಲಕವಾಗಿ ನನ್ನ ತಂದೆಗೆ ನನ್ನ ಮುತ್ತಜ್ಜಾಗೆ ಹೋಗತ್ತಂತಿಲ್ಲ, ಅವ್ರಿಗೇನೋ ಅದ್ರಲ್ಲಿ ಪಾಲು ಉಂಟೇ ಉಂಟು. ಸೊ ಎಷ್ಟು ಉಂಟು, ಹೇಗೆ ಉಂಟು ಅಂಬೋದನ್ನ ಈ ದೇವತೆಗಳು ಡಿಸೈಡ್ ಮಾಡ್ತಾರೆ. ಯಾರು ಇಲ್ಲಿ ಹೇಳುವಾಗ ನಾವು ಅಲ್ಲಿ ನೋಡಿದೀವಿ ಹೇಗೆ ಅನಲ ಯಮ ಸೋಮ ಅಂತ, ಅನಲ ಅಂಬೋವನು ಏನು ಮಾಡ್ತಾನೆ, ಪಿತನಿಗೆ ಎಷ್ಟು ಹೋಗ್ಬೇಕಾದನ್ನ ಕಲಿಸ್ತಾನೆ, ಎಷ್ಟು ಹೇಗೆ ಹೋಗ್ಬೇಕು. ಆಮೇಲೆ ಪಿತಾಮಹನಿಗೆ ಅವನು ಅನಲ ಯಮ, ಆಮೇಲೆ ಪ್ರಪಿತಾಮಹನ್ಗೆ ಸೋಮ, ಹೀಗೆ ಇವರು ಕಳಿಸ್ತಾರಂತೆ. ಸೊ ವಸು ಆಮೇಲೆ ವಸು ರುದ್ರ ಆದಿತ್ಯರು,
ಅದು ಮೂಲಕ ಹೋಗತ್ತೆ. ಆಮೇಲೆ ಅನಲ ಯಮ ಸೋಮ ಇವ್ರ ಮೂಲಕವಾಗ ಅದು ಹೋಗತ್ತಂತ. ಹೋಗೋವಾಗ ದೇವ್ರು ಏನ್ ಮಾಡ್ತಾನ, ಒಂಬತ್ತು ಪಾಲು ಮಾಡ್ತಾನಂತ ನೋಡಿದ್ದೀವಿ. ಅಲ್ಲಿ ಒಂಬತ್ತು ಪಾಲು ಹೇಗ್ ಮಾಡ್ತಾನಂದ್ರೆ, ಈ ಪಿತೃಗಣ ಇದೆಲ್ಲವೂ ನಮ್ಮ ದೇಹದಲ್ಲೇ ಇದ್ದು ಇಷ್ಟು ತನಕ ನಾವು ನೋಡಿದ್ದೆಲ್ಲ ಏನ್ ಬಂತು, ಈ ತತ್ವಗಳು ತತ್ವಪತಿಗಳು ಅಷ್ಟೇ ಬಂತು. ತತ್ವಗಳು, ತತ್ವವನ್ನ ನಿಯಮಿಸುವ ತತ್ವಪತಿಗಳು, ಅಲ್ಲಿ ಇರುವಂತ ಭಗವಂತ ಶ್ರೀರೂಪ ನೋಡಿದ್ದೀವಿ. ಅದು ಮಾತ್ರ ಇಲ್ಲ, ಇಲ್ಲಿ ಬೇರೆ ರೂಪಗಳು ಹೇಳ್ತಾರೆ. ಇಲ್ಲಿ ಹೇಳುವಂತ ರೂಪ ಬಂದು ವಸುರುದ್ರ ಆದಿತ್ಯರು ಹೇಳ್ತಾರೆ. ವಸುರುದ್ರ ಆದಿತ್ಯರು ಈ ಒಂದು ಇಲ್ಲಿ ನಮ್ಮ ದೇಹದಲ್ಲಿ ಎಷ್ಟು ಷೇರು ಹೇಗೆ ಯಾವಾಗ ಹೋಗಬೇಕು ಎಂಬುದನ್ನ ಡಿಸೈಡ್ ಮಾಡಿ ಕಳಿಸೋರು ವಸುರುದ್ರ ಆದಿತ್ಯರು. ಅವರು ಡಿಸೈಡ್ ಮಾಡ್ತಾರೆ ಇಷ್ಟಿಷ್ಟಿಷ್ಟಿಷ್ಟು ಹೋಗ್ಬೇಕು ಅಂತ. ಆಮೇಲೆ ದೇ ಸೆಂಡ್ ಇಟ್ ಥ್ರೂ ದ ಮೆಸೆಂಜರ್ ಅನಲಯಮ ಸೋಮ. ಅವರು ಮೆಸೆಂಜರ್ ಪೋಸ್ಟ್ ನಂತರ ಅವ್ರ ಕೆಳಗೆ ಇರುವಂತಹ ಪಿತೃಗಣಕ್ಕೆ ಕಳಿಸಿ ಅವರವರಿಗೆ ಏನೇನು ಪಾಲು ಸೇರ್ಬೇಕೋ ಮಾಡ್ತಾರೆ. ಸೊ ಈ ಪಿತೃ ದೇವತೆಗಳು ಅಂದ್ರೆ ವಸುರುದ್ರ ಆದಿತ್ಯರಿಗೆ ಮೂರು, ಒಬ್ಬೊಬ್ಬರಿಗೆ ಒಂದೊಂದು ಸೇರತ್ತೆ ದೇವತೆಗಳು. ಆಮೇಲೆ ಅನಲ ಯಮ ಸೋಮ ಇವರಿಗೆ ಒಂದೊಂದು ಮೂರು ಸೇರತ್ತೆ. ಆಮೇಲೆ ಪಿತಾಮಹ ಪ್ರಪಿತಾಮಹ ಇವ್ರಿಗೆ ಸೇರತ್ತೆ, ಒಂಬತ್ತು ಆಗತ್ತೆ. ಇದು ಹೋಗತ್ತೆ, ಎಷ್ಟು ಹೇಗೆ ಹೋಗತ್ತಾ ಏನು ಅದೆಲ್ಲ ದೇ ಡಿಸೈಡ್ ಅಂಡ್ ದೇ ಡೂ ಇಟ್. ಆಮೇಲೆ ಒಂದು ಭಾಗ ಉಳಿದಿರುತ್ತೆ, ಹತ್ತನೇ ಭಾಗ ಉಳಿದಿರುತ್ತೆ, ನೈನ್ ಆಯ್ತು. ಟೆಂತ್ ಇಸ್ ಮಾಡುವವನಿಗೆ ಈ ಕೆಲಸ ಈಗ ಆಗ್ತಾ ಇದ ಅಂಬೋ ಪ್ರೊಸೀಜರ್ ಗೊತ್ತವನಿಗೆ ಆ ಎಲ್ಲ ಸಂಪತ್ತು ಭಗವಂತ ಅದು ಸಂಪತ್ತನ್ನ ಕೊಡ್ಲಕ್ಕೆ ಅವನು ನಿಂತಿದ್ದಾನಂತ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಸುತ್ತು ಸುತ್ತುತ್ತಾ ಪಿತೃಗಳಿಗೆ ತರ್ಪಕ ನೆನೆಸಿಕೊಂಡು ಆ ಪಿತೃಗಳಿಗೆ ತೃಪ್ತಿಯನ್ನು ಕೊಡಿಸ್ತಾನೆ. ಆ ಭಾಗ ತಕೊಂಡು ಅವರವ್ರಿಗೆ ತೃಪ್ತಿಯನ್ನು ಹೀ ಟೇಕ್ಸ್ ಕೇರ್ ಆಫ್. ಅದಕ್ಕೆ ನಾವು ಮಾಡ್ತೀವೋ ಇಲ್ಲವೋ ಅವ್ರಿಗೆ ಹೋಗೋದು ಹೋಗುತ್ತೆ. ನಮಗೆ ಪುಣ್ಯ ನಮ್ಮ ಮಕ್ಕಳಿಗೆ ಮುಂದೆ ಚೆನ್ನಾಗಿರಬೇಕಂದ್ರೆ ಅದನ್ನ ತಿಳ್ಕೊಂಡು ನಾವು ಮಾಡಬೇಕು. ಸೊ ಇದನ್ನ ಹೇಳ್ತಾ ಇದ್ದಾರೆ, ಪಿತೃಗಳಿಗೆ ತರ್ಪಕ ನೆನೆಸಿಕೊಂಡು ಅತುಲ ಮಹಿಮನು ಅಂದ್ರೆ ಎಷ್ಟು ಕಾರ್ಯಗಳು ಆಗ್ತಾ ಇದೆ, ಎಷ್ಟು ರೀತಿಯಿಂದ ಮಾಡ್ತಾ ಇದ್ದಾನೆ ಅತುಲ ಮಹಿಮ ಅಂತ ಹೇಳ್ತಾರೆ. ಅತುಲ ಮಹಿಮ ಇನ್ನೊಂದು ರೀತಿಯಿಂದ ಯಾತಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅತುಲ ಮಹಿಮ ಅಂದ್ರೆ, ಭಗವಂತನಿಗೆ ಮುಂಚೆಯಿಂದ ಹೇಳ್ತಾ ಬಂದಿದ್ದಾರೆ, ಭಗವಂತ ಈ ಸೃಷ್ಟಿಯನ್ನ ಮಾಡಿದ್ದಾನೆ, ಅದೇ ನೋಡಿದ್ದೀವಿ. ಹಾಗೆ ಈ ಜೀವವನ್ನ ಇಲ್ಲಿ ಅಗ್ನಿ ದ್ವಾರ ತಂದಿಟ್ಟಿದ್ದಾನೆ. ಅಲ್ಲಿಂದ ಎಷ್ಟೆಷ್ಟು ಅಗ್ನಿಗಳು, ಎಷ್ಟೆಷ್ಟು ರೂಪ, ಒಂದೊಂದು ಕಡೆನು ನೀವು ನೋಡ್ತಾ ಬಂದ್ರೆ ಇಷ್ಟು ತನಕ ಅಪ್ ಟು ದಿಸ್ ಪಾಯಿಂಟ್ ಎಷ್ಟು ರೂಪಗಳು, ಎಷ್ಟು ವ್ಯವಸ್ಥೆ ಮಾಡಿ, ಎಷ್ಟು ಒಂದು ವಿಶಾಲವಾದ ಕ್ರಿಯೆಗಳು ಅನಂತವಾಗಿ ಮಾಡಿದ್ದಾನೆ. ಒಂದೇ ರೂಪದಿಂದ ಎಲ್ಲ ಮಾಡಬಲ್ಲ, ಇದನ್ನ ಡಿಫ್ರೆಂಟ್ ಡಿಫ್ರೆಂಟ್ ರೂಪದಿಂದ ಮಾಡಿದ್ದಾನೆ. ಯಾಕೆಂದ್ರೆ ನಮಗೆ ದೇವರು ಏನು ಯೋಚನೆ ಮಾಡೋದು ಒಂದು ಇಲ್ಲ, ಒಂದೊಂದಕ್ಕೆ ಫೀಡ್ಸ್ ದ ಮೈಂಡ್. ಒಂದೊಂದು ರೂಪದಿಂದ ಒಂದೊಂದು ಅವನ ವೈಭವನ್ನ ತೋರಿಸ್ತಾ, ಒಂದೊಂದು ರೂಪದ ಜ್ಞಾನ, ಒಂದೊಂದಲ್ಲಿ ಒಂದೊಂದು ಜ್ಞಾನ ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಇಷ್ಟೂ ಮಾಡ್ತಾ ಮಾಡ್ತಾ ಬಂದಿದ್ದಾನೆ, ಇವನಿಗೆ ಏನು ಪ್ರಯೋಜನ? ಒಂದು ಇಲ್ಲ, ಸ್ವಪ್ರಯೋಜನ ಎಂಬುದೇ ಇಲ್ಲ. ಎಲ್ಲವೂ ಯಾಕೆ ಮಾಡಿದ್ದಾನೆ ಅಂದ್ರೆ ನನ್ಗೋಸ್ಕರ ಮಾಡಿದ್ದಾನೆ. ಈ ಜೀವ ಬಂಧನದಲ್ಲಿ ಬಿದ್ದಿದೆ, ಈ ಜೀವವನ್ನ ಇಲ್ಲಿ ತರಬೇಕಂದ್ರೂ ಅದಕ್ಕೆ ಪುಣ್ಯ ಮಾಡಿರ್ಬೇಕು. ಇಲ್ಲಿ ತರೋದು ಮಾತ್ರ ಇಲ್ಲ, ಈ ಮನುಷ್ಯ ದೇಹ ಕೊಟ್ಟಿದ್ದಾನೆ ಅದಕ್ಕೇನೋ ಪುಣ್ಯ ಮಾಡಿರ್ಬೇಕು, ಅದಕ್ಕೇನೋ ಕೃತಜ್ಞತರಾಗಿರ್ಬೇಕು. ಆ ಮನುಷ್ಯ ದೇಹ ಬಂದಾಗೆ ಒಂದು ದೇವರು ಇದಾನ ಎಂಬ ಪ್ರಜ್ಞೆ ಬಂತು, ಅದಕ್ಕೇನು ಅವನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಆ ಮನುಷ್ಯ ಜನ್ಮದಲ್ಲಿ ಯೋಚನೆ ಬುದ್ಧಿ ಎಂಬೋ ಒಂದು, ಅದಕ್ಕೆ ಜ್ಯೋತಿ ಅಂತ ಹೇಳ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ಲೋಕ ಮತ್ತು ಜ್ಯೋತಿಗೆ ವ್ಯತ್ಯಾಸ ಉಂಟು. ಲೋಕ ಲೋಕ ಅಂದ ಭೂಲೋಕ ಅಂತ ಅರ್ಥ ಇಲ್ಲ, ಲೋಕ ಅಂದ ಲುಕ್ ಅಂದ್ರೆ ಪ್ರಕಾಶ ಅಂತ. ಲೋಕ ಅಂಬೋದಕ್ಕೆ ಚಂದ್ರಲೋಕ ಅಂತ ಹೇಳ್ತೀವಿ, ಚಂದ್ರಮಂಡಲ ಚಂದ್ರಲೋಕ, ಚಂದ್ರ ಗ್ರಹ ಬೇರೆ ಚಂದ್ರಲೋಕ ಬೇರೆ ಅಂತ ನಾವು ಹೇಳ್ತೀವಿ. ಲೋಕ ಅಂದ್ರೆ ಪ್ರಕಾಶಮಾನದಂತ ಅರ್ಥ. ಹೊರಗಿನ ಪ್ರಕಾಶಕ್ಕೆ ಲೋಕ ಅಂತ ಹೇಳಿದ್ರೆ ಒಳಗಿನ ಇರುವಂತ ಅಂತರ್ಜ್ಯೋತಿಯನ್ನ ಅಂತರ್ದೀಪವನ್ನ ಜ್ಯೋತಿ ಅಂತ ಕರೆದಿದ್ದಾರೆ. ಸೊ ಆ ಒಂದು ಜ್ಯೋತಿ ಏನಿದೆ ಅಂದ್ರೆ ನಮ್ಮ ಬುದ್ಧಿ ಚಿಂತನೆ ಇದೆಲ್ಲ ಹೇಗಿದೆ, ಇದಕ್ಕೆ ಯಾರವನು ಒಂದು ಸೃಷ್ಟಿಕರ್ತ ಇರಬೇಕು ಅಂತ, ಯಾರವನು ಅಂತ ಹುಡುಕೋದು, ಅವನು ಹುಡುಕೋದು, ಅವನನ್ನ ಎಲ್ಲಿ ಹುಡುಕಬೇಕು, ಈ ಶಾಸ್ತ್ರದಲ್ಲೇ ಅವನ್ನ ಹುಡುಕಬೇಕು. ಶಾಸ್ತ್ರದಲ್ಲಿ ಹೇಗೆ ಹುಡುಕಬೇಕು, ಹೇಗೆ ಹುಡುಕಬೇಕು ಅಂದ್ರೆ ಗುರುಗಳ ದ್ವಾರ ಹುಡುಕಬೇಕು. ಗುರುಗಳು ಯಾರು? ನಮ್ಗೆ ದಾಸರಾಯರೇ ನಮ್ಗೆ ಗುರುಗಳು, ಅವ್ರ ದ್ವಾರ ನಾವು ಹೋಗ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಅವನು ಮಾಡಿದ್ದಾನೆ, ಯಾರಿಗೋಸ್ಕರ? ನಮ್ಗೋಸ್ಕರ ಮಾಡಿದ್ದಾನೆ. ಅಷ್ಟು ಮಹಿಮೋಪೇತನ, ಅಷ್ಟು ಮಾಡ್ತಾನೆ, ಸ್ವಪ್ರಯೋಜನ ಇಲ್ಲ, ಪರಪ್ರಯೋಜನ ನಮ್ಗೋಸ್ಕರ ಮಾಡ್ತಾ ಇದ್ದಾನೆ. ಅಷ್ಟು ಮಹಿಮ ಅವನಲ್ಲಿ, ಮಹಿಮ ಅದನ್ನೇ ಹೇಳ್ತಾ ಅತುಲ ಮಹಿಮ. ಇವನ ಮಹಿಮೆಗೆ ಸಾಟಿಯೇ ಇಲ್ಲ ಅಂತ ಹೇಳ್ತಾ ಮಹಿಮನು ಚನ್ನವತಿ ಶನ್ನವತಿ ನಾಮದಲ್ಲಿ ನೆನಸಿಹನು, ಶನ್ನವತಿ ನಾಮದಲ್ಲಿ ನೆನಸಿಹನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶನ್ನವತಿ ನಾಮದಲ್ಲಿ ನಿಂತರ ಅಲ್ಲಿ ಹೇಳಿದ್ದಂಗೆ ಆ ಒಂದು ಶನ್ನವತಿ ಅಲ್ಲಿ ಬೇರೆ ಮೀನಿಂಗ್ ಕೊಟ್ಟಿದ್ದು, ಒಂದೊಂದು ಡಿಫ್ರೆಂಟ್ ಲೇಯರ್ಸ್ ಹಾಗೆ ಹೌ ಇಟ್ ಇಸ್ 93-96 ಅಂತ ನೋಡ್ತಾ ಬಂದಿದ್ದೀವಿ. ಇಷ್ಟು ರೂಪದಿಂದ ಅದು ಯಾವ್ದು ತಕೊಂಡ್ರು ಆಯ್ತು. ಈಗ ಎಸ್ಪೆಷಲಿ ಪಿತೃಗಳಿಗೆ ಹೇಳಿದ್ದಾರಕ್ಕೋಸ್ಕರ ಈ ಪಿತೃಗಳದ್ದು ಹೀಗೆ ನಾವು ಕೌಂಟ್ ತಕೊಂಡು ವಸುರುದ್ರ ಆದಿತ್ಯರ ಮೂಲಕವಾಗ ಈ ಕೌಂಟ್ ತಕೊಂಡು ಇಷ್ಟು ರೂಪದಿಂದ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅದನ್ನ ನೆಕ್ಸ್ಟ್ ಪದ್ಯದಲ್ಲೇ ವಿವರಣೆ ಮಾಡ್ತಾರೆ. ಚತುರ್ವಿಂಶತಿ ತತ್ವ ಅಂದ್ರೆ ಏನು ಅಂತ ಬರುತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಪದ್ಯ ನೋಡೋವಾಗ ಆಕ್ಚುಲಿ ನೆಕ್ಸ್ಟ್ ಪದ್ಯನೂ ನೋಡಬಹುದು. ಕೃಷ್ಣಾರ್ಪಣಮಸ್ತು ನೆಕ್ಸ್ಟ್ ಪದ್ಯ ಶುರು ಮಾಡಬಹುದು ಅಂತ.